अनुग्रहम् दशग्रीवच्छिदं शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतं वन्दे ब्रह्मरुद्रेन्द्रबन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्य हरिप्रीति सुविद्या बाधशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्व बारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेम तीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಗುರುಗಳ ಮೂಲಕ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿ, ಗುರುಗಳ ಸೇವಾ ಮಾಡಿ, ಸಾಧುಗಳ ಸೇವಾ ಮಾಡಿ, ಅವರ ಸೇವಾದಿಂದ ಬಂದಿರತಕ್ಕಂಥ ಭಕ್ತಿ, ಆ ಭಕ್ತಿಯಿಂದ ಆ ಭಕ್ತಿ ನಮ್ಮಲ್ಲಿದ್ದರೆ ಏನೇನಿರುತ್ತೆ ಅದನ್ನು ಹೇಳ್ತಾ, ಮತ್ಕಥಾಶ್ರವಣೇ ಶ್ರದ್ಧಾ ಮದನುಧ್ಯಾನಮುದ್ಧವ ಸರ್ವ ಲಾಭೋಪಹರಣಂ ದಾಸ್ಯೇನ ಆತ್ಮನಿವೇದನಂ। ಮತ್ಕಥಾಶ್ರವಣೇ ಶ್ರದ್ಧಾ, ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ಕಥೆಯನ್ನು ಕೇಳುವುದರಲ್ಲಿ ಶ್ರದ್ಧಾ। ಇಲ್ಲಿ ಹೇಳ್ತಾ ಬರ್ತಾರೆ ದೇವರ ಕಥಾ ಎರಡು ರೀತಿಯಾಗಿದೆ, ಅದು ಯಾವುದು ಹೇಳ್ತಾರೆ? ಹೊರಗಿನ ರೂಪಗಳ ಕಥಾ, ಹೊರಗಿನ ರೂಪಗಳು ಮಾಡಿದಂಥ ಚರ್ಯಗಳೇ ಕಥಾ, ಒಳಗಿನ ರೂಪ ಮಾಡಿದ ಚರ್ಯೆಯೇ ಕಥಾ। ಹೊರಗಿನ ರೂಪಗಳು ಮಾಡಿದ ಚರ್ಯೆಯನ್ನು ಅವತಾರ ಕಥಾ ಅಂತ ಹೇಳಿದರೆ, ಒಂದು ರೂಪ ತಗೊಂಡು ಬಂದ ಭಗವಂತ, ಆ ರೂಪದಿಂದ ನಾನಾ ರೀತಿಯಾದ ಕೃಷ್ಣ ಬಂದ, ತುಂಬ ಗಲಾಟೆ ಮಾಡಿದ, ಭಕ್ತರನ್ನು ಕಾಯ್ದ, ಏನು ಆ ರೂಪದಿಂದ ಮೀಸಲಾದ ಏನು ಚರ್ಯಗಳು, ಕೃಷ್ಣ ಕಥ ಹಾಗೆ ಅವತಾರಗಳ ಕಥ, ಅನಂತ ಅವತಾರಗಳ ಕಥ, ಅನಂತ ರೂಪಗಳ ಕಥ, ಇದಲ್ಲದೆ ಬರತಕ್ಕಂಥದ್ದು ಯಾವುದು ಅಂದರೆ ಬಿಂಬರೂಪದ ಕಥ। ಇದೊಂದು ರೂಪ ಇದೆಯಲ್ವಾ, ಜೀವರೊಳಗೆ ಅನಾದಿಯಿಂದ ಇರತಕ್ಕಂಥ ರೂಪ ಬಿಂಬರೂಪ। ಈ ರೂಪ ಹೋಗಿ ಬರೋದಲ್ಲ, ಯಾವಾಗೂ ಇರತಕ್ಕಂಥದ್ದು. ಈ ರೂಪ ಏನಾದರೂ ಕ್ರಿಯೆ ಮಾಡುತ್ತಾ, ಕಥ ಇದೆಯಾ ಅದಕ್ಕೇನಾದರೂ? ಕಥ ಅಂದರೆ ಕ್ರಿಯೆ, ಅದರ ಏನಾದರೂ ಕ್ರಿಯೆ ಮಾಡುತ್ತಾ ಇಲ್ಲ, ಮಾಡ್ತಾ ಇದೆ. ಏನು? ಅನಾದಿಯಿಂದ ಜೀವನೊಳಗಿದ್ದುಕೊಂಡು ಶ್ವಾಸಕ್ರಿಯೆ ಮೊದಲುಕೊಂಡು ಸಕಲ ಕಾರ್ಯಗಳನ್ನು ಜೀವನಲ್ಲಿ ಅವನ ಕರ್ಮಾನುಸಾರ ಆಯಾ ಕಾಲಕ್ಕೆ ತಕ್ಕಂತೆ ಮೂರು ಅವಸ್ಥೆಗಳನ್ನು ಕೊಡತಾ, ಯಾವ ಕ್ಷಣದಲ್ಲೂ ಆ ಜೀವ ಮೂರು ಅವಸ್ಥೆಗಳಲ್ಲಿ ಒಂದು ಅವಸ್ಥೆಯಲ್ಲಿ ಇರಲೇಬೇಕು. ಜಾಗ್ರತ ಸ್ವಪ್ನ ಸುಷುಪ್ತಿಗಳಲ್ಲಿ ಮೂರರಲ್ಲಿ ಒಂದು ಇರಲೇಬೇಕು. ಆ ಥರ ವ್ಯವಸ್ಥೆ ಮಾಡತಾ ಅನೇಕ ಜನ್ಮಗಳಿಂದ ಅನಾದಿಯಿಂದ ಅನೇಕ ಜನ್ಮಗಳಿಂದ ಈ ಜನ್ಮದವರೆಗೂ, ಈ ದಿನದವರೆಗೂ, ಈ ಕ್ಷಣದವರೆಗೂ ಜೀವನೊಳಗಿದ್ದುಕೊಂಡು ಅವನ ಹಿಂದಿನ ಕರ್ಮಾನುಸಾರ ಈಗ ಬುದ್ಧಿ ಕೊಡತಾ, ಈಗ ಗುಣಗಳು ಹೊರಗೆ ತೋರತ, ಅವನಿಂದ ಆ ಕಾರ್ಯಗಳನ್ನು ತಾನು ಮಾಡಿ ಮಾಡಿಸ್ತ, ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾನೆ ಬಿಂಬಮೂರ್ತಿಯಾದ ಭಗವಂತ. ಒಬ್ಬನೇ ಎಲ್ಲರೊಳಗೂ ಪ್ರತ್ಯೇಕ ಪ್ರತ್ಯೇಕ ಬಿಂಬರೂಪಗಳ ಧಾರಣೆ ಮಾಡಿಕೊಂಡಿದ್ದಾನೆ. ಇಲ್ಲಿ ನೀವು ನೋಡಬೇಕಾಗಿದ್ದು, ಅವನು ತಗೊಂಡ ಅವತಾರ ರೂಪಗಳೆಷ್ಟು? ಅನಂತ. ಹಾಗೆ ಜೀವರಾಶಿಗಳೆಷ್ಟು? ಅನಂತ. ಜೀವರಾಶಿಗಳಲ್ಲಿ ಪರ್ಮನೆಂಟ್ ಆಗಿರತಕ್ಕಂಥ ಅವನ ರೂಪವೆಷ್ಟು? ಅನಂತ. ಹಾಗಾದರೆ ಅನಂತ ಬಾಹ್ಯ ರೂಪಗಳು, ಅನಂತ ಬಿಂಬರೂಪಗಳು. ಈ ಅನಂತ ಬಿಂಬರೂಪಗಳ ಕ್ರಿಯೆಯೇ ಕಥಾ. ಕಥಾ ಅಂದರೆ ಬಿಂಬಕ್ರಿಯ ಎಂಬುದೇ ಕಥಾ. ಬಿಂಬಕ್ರಿಯಾ ಕಥ. ನಮ್ಮ ಒಳಗೆ ನಿಂತು ಭಗವಂತ ಮಾಡಿಸುವ ಚರ್ಯ, ಅವನೇ ಎಲ್ಲರೊಳಗೆ ನಿಂತು ಮಾಡಿ ಮಾಡಿಸುವ ಚರ್ಯ, ಅವನೇ ಜಗತ್ತಿನಲ್ಲಿ ನಿಂತು ಮಾಡಿ ಮಾಡಿಸುವ ಚರ್ಯ, ಇದೆಲ್ಲವೂ ಸೇರಿದರೆ ಕಥ. ಅದಕ್ಕೆ ಹೇಳ್ತಾರೆ ಮತ್ ಕಥಾ ಶ್ರವಣೇ ಶ್ರದ್ಧಾ. ಇದು ಸ್ವಲ್ಪ ನೋಡಬೇಕಾದ ವಿಚಾರ. ದೇವರ ಕಥೆಯನ್ನು ಕೇಳಲಿಕ್ಕೆ ಕುಳ್ತಾ ಇರ್ತೀವಿ. ದೇವರ ಕಥಾ ಅಂದರೆ ಏ ಬಂದ, ಇಲ್ಲಿ ಯಾರೊಬ್ಬರು ಹುಟ್ಟಿದ, ಎಲ್ಲರಂತೆ ಬೆಳೆದ, ಮಿಕ್ಕವ್ರದ್ದೆಲ್ಲ ಬೆಳವಣಿಗೆ ಅಷ್ಟು ಗೊತ್ತಾಗಲ್ಲ. ಕೃಷ್ಣಂದು ಚೆನ್ನಾಗಿ ಗೊತ್ತು. ಓ ಗಲಾಟೆ ಗಲಾಟೆ ಗಲಾಟೆ, ಮಿಕ್ಕದ್ದೆಲ್ಲ ಕಥೆಗಳು ಹಾಗೆ ಇಷ್ಟೇನಾ? ಹಾಗಲ್ಲ. ಭಗವಂತ ಹೊರಗಿನ ರೂಪಗಳಿಂದ ತೋರಿದ ಕಥೆ ಅದೊಂದಾದರೆ, ಆ ಹೊರಗಿನ ರೂಪಗಳಿಂದ ಭಕ್ತರ ಮೇಲೆ ತೋರಿದ ಕರುಣೆ, ಭಕ್ತರ ಮೇಲೆ ಮಾಡಿದ ಅನುಗ್ರಹ, ತನ್ನ ಸ್ಥಿತಿಯನ್ನು ಮರೆತು ಅಂದರೆ ಬಿಟ್ಟು ಕಳಮಟ್ಟದಲ್ಲಿರುವ ನಮ್ಮ ಜೊತೆಗೇನೆ ಆಟ ಆಡೋದು, ನಮ್ಮ ಜೊತೆಗೇನೆ ಬೆರೆತು ಹೋಗೋದು, ಒಂದಾ ಎರಡ ಅವನ ಗುಣಗಳ ಅಪಾರ, ಆ ರೀತಿಯಾಗಿ ನೋಡ್ತಾ ಹೋದರೆ ಹೊರಗಿನ ರೂಪದಿಂದ ಅವನು ತೋರಿದ ಕರುಣ ಎಲ್ಲ ಸೇರಿ ಕಥ. ಅವನು ಮಾಡಿಸಿದ ನಾನಾ ಚರ್ಯಗಳು ಕಥ. ಬಿಂಬರೂಪಿಯಾಗಿ ಅವನು ಮಾಡಿ ಮಾಡಿಸ್ತಾ ಇರತಕ್ಕಂಥದ್ದು ಕಥ. ಈ ಎರಡರನ್ನು ಕೇಳೋದರಲ್ಲಿ ನಮಗೆ ಶ್ರದ್ಧೆ ಇರಬೇಕಂತೆ. ಶ್ರದ್ಧೆ ಇರೋದು ಮಾತ್ರ ಅಲ್ಲ, ಬೆಳೆಯಬೇಕು ಬೆಳೆಯಬೇಕು. ಇವತ್ತು ಇದ್ದ ಶ್ರದ್ಧ ನಾಳೆ ಡಬಲ್ ಆಕೋತಿರ್ಬೇಕು, ಹಾಗಿರಬೇಕು. ನಂತರ ಇಲ್ಲೊಂದು ವಿಷಯ ಬರುತ್ತೆ. ದೇವರ ಕಥೆಯನ್ನೆಲ್ಲ ಕೇಳ್ತಾ ಇದ್ದೀವಿ, ಏನೋ ಕಾಮಕ್ಕೆ ಕೂತಿರ್ತೀವಿ, ಕೇಳಿಸ್ತಾ ಇರ್ತೇ ಹೋಗ್ತಾ ಇರ್ತೀವಿ. ಅಂಥ ಪರಿಶುದ್ಧ ನಮಗೇನು ಬರ್ತಾ ಇಲ್ಲಲ್ಲ, ಏನು ಕಾರಣ? ಕೇಳಬೇಕಾದ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತ. ಹಾ ಅಂದರೆ ಕೇಳೋದು ಅಂದ್ರೆ ಹೇಗೆ ಕೇಳಬೇಕು ಹೇಳಿ? ಈಗ ದೇವರ ಕುರಿತು ಕೇಳುವಾಗ, ಆ ಕಥೆಗಳನ್ನು ಕೇಳುವಾಗ, ಆ ಕಥೆಯಲ್ಲಿ ಏನು ಕೇಳಬೇಕು? ಸಾರಾಸಗಟ ಕೇಳಿದರೆ ಸಾಕ? ಇನ್ನೇನಾದರೂ ಇನ್ ಪರ್ಟಿಕ್ಯುಲರ್ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದೇನಾದರೂ ಇದೆಯಾ? ಅವಾಗ ಹೇಳ್ತಾರೆ, ಅವನ ಕಥೆಗಳನ್ನು ಕೇಳುವಾಗ ಆ ಕಥೆಗಳಲ್ಲಿ ಅವನು ತೋರಿದ ಲೀಲೆಯೇ ಕಥೆಯಲ್ವಾ, ಆ ಲೀಲೆಯಲ್ಲಿ ಅವನು ತೋರಿದಂಥ ಒಳ್ಳೆ ಒಳ್ಳೆ ಗುಣಗಳೇನಿವೆ ಅದರ ಕಡೆ ಕಾನ್ಸಂಟ್ರೇಷನ್ ಇರಬೇಕು. ಒಂದನ್ನೇ ಪದೇ ಪದೇ ಕೇಳಿದಾಗ ಆ ಗುಣದ ನೆನಪಾಗ್ತಾರೆ. ಅದ್ಯಾಕೆ ಕಟ್ಕೊಂಡು ಏನು ಮಾಡ್ತೀರ ಅದನ್ನು? ಈ ಗುಣ ಶಬ್ದವೇ ನಮ್ಮ ಪ್ರವಚನ ಕಾಲದಲ್ಲಿ ತಲೆಯಿಂದ ಹೋಗಿರುತ್ತೆ. ಪ್ರವಚನ ಕೇಳುವುದೇ ಆ ಗುಣವನ್ನು ಚಿಂತನೆ ಮಾಡಲಿಕ್ಕೆ ಅಂತ, ಆ ಸಬ್ಜೆಕ್ಟೇ ಟಚ್ ಆಗಲ್ಲ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಏನೇ ಪಡ್ಕೋಬೇಕಾಗಿದ್ದರೂ ದೇವರ ಗುಣಚಿಂತನೆಯಿಂದ ಪಡ್ಕೋಬೇಕು, ಏನೇ ಕಳ್ಕೋಬೇಕಾಗಿದ್ದರೂ ದೇವರ ಗುಣಚಿಂತನೆಯಿಂದಲೇ ಕಳ್ಕೋಬೇಕು. ದೊಡ್ಡ ಸೂತ್ರ ಇದು, ನಮಗೆ ಯಾರು ಹೇಳಿಕೊಟ್ಟಿಲ್ಲ, ಆದ್ದರಿಂದ ಆ ಸಬ್ಜೆಕ್ಟ್ ನಮಗೆ ಬರಲ್ಲ. ಅಂದರೆ ನಮ್ಮ ಹುಡುಗಿದ್ದ ಕಾಲಕ್ಕಿಂದನೇ ಅಪ್ಪ ನಂಗಿದು ಬೇಕು, ಹೌದಾ, ದೇವರನ್ನ ಚಿಂತನೆ ಮಾಡು, ಏನಂತ ಇಂಥದ್ದು ಹೊಂದಿರುವವ ಅಂತ ಚಿಂತನೆ ಮಾಡು, ನಿಂಗದು ಬರುತ್ತೆ. ಅದು ನಾವು ಚಿಂತನೆ ಮಾಡಿ 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 ಅದು ಪಡ್ಕೊಂಡ್ರೆ ಅವಾಗ ನಮಗೂ ಆಸೆ, ಓ ಹೀಗೆ ಮಾಡಿದ್ರೆ ಅದು ಬರುತ್ತಾ? ದುಡ್ಡಿಲ್ಲ, ಬೇಕು, ಏನು ಮಾಡಬೇಕು? ಏನು ಹೇಳ್ತಾರೆ ಯಾರಾದರೂ ಸರಿ, ಸರಿಯಪ್ಪ ಎಲ್ಲ ಇಷ್ಟು ಜನ ಕೇಳ್ತಾ ಇದ್ದೀರಲ್ಲ, ದುಡ್ಡಿಲ್ಲ ಪ್ರಾಬ್ಲಮ್, ಏನು ಮಾಡಬೇಕು? ಆ ಹೋಮ ಮಾಡು, ಈ ಹೋಮ ಮಾಡು, ಅಲ್ಲಿ ಸುತ್ತಾಕು, ಇಲ್ಲಿ ಸುತ್ತಾಕು, ಈ ಸ್ತೋತ್ರ ಹೇಳ್ಕೋ, ಆ ಸ್ತೋತ್ರ ಹೇಳ್ಕೋ ಅಂತ ಹೇಳೋದು ಬಿಟ್ಟರೆ, ಯಾರಾದರೂ ನಿಮಗೆ ದೇವರ ಈ ಗುಣಚಿಂತನೆ ಮಾಡು ಅದರಿಂದ ಈ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದುಂಟ? ಇಷ್ಟು ವರ್ಷಗಳು ನೀವು ಪ್ರವಚನ ಕೇಳ್ತಾ ಇದ್ದೀರಲ್ಲ, ಇದ್ರೆ ಹೇಳಿ ಈ ಗುಣಚಿಂತನೆ ಮಾಡು ಇದರಿಂದ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಈ ಸಬ್ಜೆಕ್ಟ್ ನಿಮ್ಮ ಜೀವನದಲ್ಲಿ ಟಚ್ ಆಯಿತಾ? ಪ್ರಾಯಶಃ ಇರಲ್ಲ, ಇದ್ರೆ ಹೇಳಿ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ಗುಣವನ್ನು ನೋಡಪ್ಪ. ಸಂಪತ್ತಿಲ್ವಾ, ನೀನು ಸಂಪದ್ಭರಿತ, ನೀನು ಸಂಪದ್ಭರಿತ, ನೀನು ಸಂಪದ್ಭರಿತ ಅಂತ ಸದಾ ಚಿಂತನೆ ಮಾಡು, ನಿಂಗೆ ಸಂಪತ್ತು ಬರುತ್ತೆ ನೋಡು. ಹಾಗೆ ನಮಗೇನು ಬೇಕೋ ಅದು ದೇವರಲ್ಲಿ ಇದೆ ಅಂತ ಚಿಂತನೆ ಮಾಡಿದರೆ, ದೇವರ ಚಿಂತನೆ ಮಾಡಿದರೆ ಅದು ನಮ್ಗೆ ಕೊಡ್ತಾನೆ. ಗುಣಚಿಂತನೆಯಿಂದ ನಮಗೆ ಲಾಭ, ಅವನಲ್ಲಿ ದೋಷ ಅಭಾವ ಚಿಂತನೆ ಮಾಡಿದರೆ ನಮ್ಮಲ್ಲಿ ದೋಷ ಹೋಗುತ್ತೆ. ಏನು ನಮಗೆ ಬೇಕಾಗಿದ್ದು? ನಮ್ಮಲ್ಲಿರುವ ದೋಷ ಹೋಗಬೇಕು, ಗುಣ ಬರಬೇಕು. ದೋಷ ಹೋಗಬೇಕಾದರೆ ಅವನಲ್ಲಿ ದೋಷ ಇಲ್ಲ ಅಂತ ಚಿಂತನೆ, ಗುಣ ಬರಬೇಕಾದರೆ ಅವನಲ್ಲಂಥ ಗುಣ ಇದೆ ಎಂಬ ಚಿಂತನೆ. ಇದರಿಂದನೇ ಎಲ್ಲ ನಮ್ಮ ಕಾರ್ಯ ಆಗುತ್ತೆ. ಇದೊಂದೇ ಸಾಧನ. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು ಅಂತ ಅದನ್ನು ಹೇಳ್ತಾರೆ. ಹಾಗಾದರೆ ಮತ್ ಕಥಾಶ್ರವಣೆ ಶ್ರದ್ಧಾ ಅಂದರೆ, ಗುರುಗಳು ಉಪದೇಶ ಕೊಟ್ಟರು, ನೋಡಪ್ಪ ಕಥಾ ಹೇಳ್ತಾ ಇದ್ದೀನಿ, ದೇವರು ಎಂಥೆಂಥ ಗುಣಗಳನ್ನು ಯಾವಾಗ ಯಾವಾಗ ತೋರ್ತಾ ಇದ್ದಾನೆ ಅಂತ ಹೇಳ್ತೇನೆ ಕೇಳು, ಇದುವೇ ಕಾ ಈ ಗುಣಚಿಂತನೆ ಹೀಗೆ ಮಾಡು. ಆ ಗುಣಚಿಂತನೆ ಶುರು ಮಾಡಿದ ಶಿಷ್ಯ, ಸ್ವಲ್ಪ ಕಾಲಕ್ಕೆ ಆ ಫಲ ಬಂತು. ಆನಂದ ಆಯಿತು, ಇನ್ನೊಂದು ಬೇಕು ಅನಿಸಿತು. ಆ ಮಾಡು ಅಂದರು. ಮತ್ತ ಶುರು ಮಾಡಿದ. ಅವನು ಮತ್ತು ಬಂತು, ಆಸಕ್ತಿ ಹುಟ್ಟಿತು. ಓ ಓ ಇದ ಕೀ ಅಂತ ಗೊತ್ತಾಯಿತು. ಆವಾಗ ಕಥಾಶ್ರವಣ ಮಾಡುವ ಕಾಲಕ್ಕೆ ಬರೀ ತಿಂದ ಬಂದ ಹೋದ ಅಂತದ್ರ ಮೇಲೆ ಇರುತ್ತ ತಲೆ ಇಲ್ಲ. ಏನು ಗುಣ ಹೇಳ್ತಾರೆ ನೋಡೋಣ, ಇನ್ಯಾವ ಗುಣ ಹೇಳ್ತಾರೆ ನೋಡೋಣ, ಹೇಗೆ ಅಂತ ನೋಡ್ತಾ ಇದ್ದ ಕಾಲಕ್ಕೆ, ನೀನು ಯಾವುದ್ಯಾವುದು ಗುಣ ಚಿಂತನೆ ಅಲ್ಲ, ನಿನಗೆ ಬೇಕಾಗಿದ್ದೇನು ಗೊತ್ತಿದೆಯಾ ಅಂತ. ಹೌದಾ, ನಾನೇನು ಅದು ಬೇಕು, ಮನೆ ಬೇಕು, ದುಡ್ಡು ಬೇಕು, ದುಗ್ಗಾಣಿ ಬೇಕು ಅಂತ ಇದ್ದೆ, ಅದಕ್ಕೆ ತಕ್ಕಂತೆ ಗುಣ ಚಿಂತನೆ ಹೇಳಿದ್ರಿ, ನನಗೇನು ಬೇಕೋ ಗೊತ್ತಿಲ್ಲ, ಅದು ಹೇಳ್ರಿ. ಅವಾಗ ಹೇಳಿದರು, ನೀನು ಯಾರು, ನೀನು ಬಂದದ್ದೇನು, ನೀನು ಪಡ್ಕೋಬೇಕಾಗಿದ್ದೇನು ಅಂತ ಹೇಳಿದಾಗ, ಅದು ನಂಗೆ ಬರಬೇಕಾದ್ರೆ ಯಾವ ಗುಣಚಿಂತನ ನೋಡಿದು ಅಂತ ಹೇಳಿದಾಗ, ಮೋಕ್ಷ ಮಾರ್ಗಕ್ಕೆ ಹಾದಿ, ಆ ಮೋಕ್ಷ ಮಾರ್ಗದಲ್ಲಿ ಎಷ್ಟೆಷ್ಟು ಇವೇನು ಪಡ್ಕೋಬೇಕು, ಆ ಪಡ್ಕೋಬೇಕಾದ್ರೆ ಎಷ್ಟೆಷ್ಟು ಗುಣಚಿಂತನೆ ಮಾಡಬೇಕು, ಆ ಗುಣಚಿಂತನೆಯನ್ನು ಯಾವ ಯಾವ ಮಹಾತ್ಮರು ಹೇಗೆ ಹೇಗೆ ಮಾಡಿದರು, ಹೇಗೆ ಹೇಗೆ ಪಡ್ಕೊಂಡ್ರು, ಈ ಒಂದು ಗುರಿಯಿಂದ ಹೇಳ್ತಾ 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 ಗುರುಗಳು ಹೊರಟಾಗ, ಶಿಷ್ಯರು ಕೇಳ್ತಾ ಇದ್ದಾಗ ಅಲರ್ಟಾಗಿ ಕೂತಿರ್ತಾರೆ, ಅಲರ್ಟ್ ಆಗಿ ಕೂತಿರ್ತಾರೆ. ಚಿಕ್ಕ ದೃಷ್ಟಾಂತ ಏನಂತ ಪರಿಕಥಾ ಹೇಳ್ರಿ, ಒಂದು ಒಂದು ಎಕ್ಸಾಂಪಲ್ ಕೊಡ್ರಿ. ಇಂದ್ರದ್ಯುಮ್ನ ಮಹಾರಾಜ, ಈ ಕರ್ತೃತ್ವ ಏನು ಹರಿಕಥಾಮೃತಸಾರದಲ್ಲಿ ಬರುತ್ತಲ್ಲ, ದತ್ತ ಸ್ವಾತಂತ್ರ್ಯ, ಕರ್ತೃತ್ವ, ಈ ಚರ್ಚೆಯೆಲ್ಲ ಇದರ ಕುರಿತು ಯಾರಿಗೆ ಯಾರು ಹೇಳಿದ್ರು ಅಂದಾಗ, ಭೃಗು ಮುನಿಪ ಪೇಳ್ದನು ಇಂದ್ರದ್ಯುಮ್ನ ರಾಜನಿಗೆ. ಇಂದ್ರದ್ಯುಮ್ನ ರಾಜನಿಗೆ ಗುರುಗಳು ಭೃಗು ಮಹರ್ಷಿಗಳು, ಅವರ ಅನುಗ್ರಹದಿಂದ ತತ್ವಜ್ಞಾನವನ್ನು ಪಡೆದ, ದೇವರ ಅರ್ಚನೆ ಮಾಡ್ತಾ ಜಟಾಧಾರಿಯಾಗಿ ಕಾಡಲ್ಲೇ ಇದ್ದಾನೆ ಮಹಾನುಭಾವ. ವಿಜಯದಾಸರ ಸುಳಾದಿ ಭೃಗು ಮಹರ್ಷಿಗಳ ಉಪದೇಶ ಒಂದೇ, ಬೇರೆ ಬೇರೆ. ಹರಿ ಸ್ವತಂತ್ರ, ನಾನು ಅಸ್ವತಂತ್ರ, ಸ್ವಾಮಿ ನಿನ್ನ ಚಿತ್ತ, ಚಿಂತನೆ ಮಾಡ್ತಾ ಇದ್ದಾರೆ. ದೊಡ್ಡವರು ಬಂದರು ಎದ್ದಿಲ್ಲ, ಶಾಪ ಕೊಟ್ರವರು ಆನೆಯಾಗುವಂತ ಅಗಸ್ತ್ಯರು. ಆ ಶಾಪ ಪಡ್ಕೊಂಡಾಗ ಪ್ರವೃತ್ತಿ ಹೇಗಿತ್ತು? ತಲೆ ಬಾಗಿದ್ರು, ಆದರೆ ಸ್ವಾಮಿ ಸಂಕಲ್ಪ ಹೀಗಿದೆ ಅಂತ ಅಲ್ಲಿ ಭಾಗವತದಲ್ಲೇ ಬರುತ್ತೆ. ನನಗೆ ಆನೆ ಜನ್ಮ ಬರಬೇಕಾಗಿದೆ, ಅಲ್ಲಿ ದುಃಖ ಆಗ್ತಾ ಇದೆ. ದೊಡ್ಡವರು ಬಂದಾಗ ಎದ್ದಿಲ್ಲ ಅಂಬೋ ದುಃಖ ಆಗ್ತಾ ಇದೆ. ಅದಕ್ಕೆ ಕಾರಣ ನಂದೇ ಕರ್ಮ ಅಂಬೋ ಜ್ಞಾನವಿದೆ, ಆ ಕರ್ಮಕ್ಕೆ ತಕ್ಕಂತೇನೆ ಭಗವಂತ ಎಬ್ಬಿಸಿಲ್ಲ ಅಂಬ ಜ್ಞಾನ ಬರ್ತಾ ಇದೆ. ಒಟ್ಟಾರೆ ಸ್ವಾಮಿ ನನ್ನ ಕರ್ಮವನ್ನು ಉಣಿಸಲಿಕ್ಕೆ ಮಾಡಿಸಿದ ಅಂಬ ಎಚ್ಚರ ಬರ್ತಾ ಇದೆ. ದೇವರಿಗೆ ಶರಣಾಗತರಾಗ್ತಾ ಇದ್ದಾರೆ. ಹರೇ ನಿನ್ನ ಸಂಕಲ್ಪ. ಆ ಕ್ಷಣದಲ್ಲಿ ಶಾಪ ಬಂದಾಗ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಬಂತು, ಹೇಗೆ ರಿಯಾಕ್ಟ್ ಆದ್ರವರು, ಇಷ್ಟೇ. ಹರೇ ನಾನು ಅಸ್ವತಂತ್ರ, ನನ್ನ ದೋಷ ಹೌದು, ದೊಡ್ಡವರು ಬಂದಾಗೆದ್ದಿಲ್ಲ, ಅದಕ್ಕೆ ಶಿಕ್ಷಾ ಕೊಟ್ಟಿ, ಹೌದು ನೀನೇ ರಕ್ಷಕ ಹರಿಯೇ ಅಂತ ದೇವರಿಗೆ ಶರಣಾಗತರಾದರು. ಅದಕ್ಕೆ ಸ್ವಾಮಿ ಆನೆ ಜನ್ಮ ಕೊಟ್ಟು ದೊಡ್ಡವರ ಅವಮಾನ, ಅದಕ್ಕೆ ಆನೆ ಜನ್ಮ ಕೊಟ್ಟು ಆ ಕರ್ಮ ಕಳೆದು ತನ್ನ ಶರಣಾಗತನಾದದಕ್ಕೆ ತಾನೇ ಒಳಗಿದ್ದು ತನ್ನ ಚಿಂತನೆ ಕೊಟ್ಟು ಹೊರಗಿಂದ ತಾನೇ ಬಂದು ರಕ್ಷಣೆ ಮಾಡಿದ. ಇದು ಕಥ. ಇಲ್ಲಿ ಯಾವ ಗುಣ ಬಂತು ಅಂದರೆ ಇಬ್ಬರ ಗುಣ. ಒಂದು ಭಗವಂತ ಆ ಜೀವಿಯಲ್ಲಿ ಆ ಶಾಪ ಪಡ್ಕೊಂಡಾಗ ಅದೆಂಥ ಚಿಂತನೆ ಕೊಟ್ಟ ಭಗವಂತ, ಹರೇ ನಿನ್ನ ಶರಣಾಗತ ನಾನು ಅಂತ ಶರಣಾಗತಿ ಕೊಟ್ಟ ಈ ಜೀವ. ಅದೆಂಥ ಚಿಂತನೆ, ದೇವರ ಶರಣಾಗತಿಯ ಚಿಂತನೆ ಬಂತಲ್ಲ. ಹಾಗಾದರೆ ಕೇಳುವಂಥವರಿಗೆ ಏನೇನು ಬೇಕು? ಏನೇ ಆಗುಹೋಗುಗಳು ಬರ್ತಾ ಇರಲಿ, ಅವೆಲ್ಲ ನಮ್ಮ ಹಿಂದಿನ ಕರ್ಮಾನುಸಾರ ಭಗವಂತ ತಂದು ಕೊಡ್ತಾನೆ. ಆ ರಾಜನನ್ನ ಅರಣ್ಯದಲ್ಲಿ ತಪಸ್ಸಿಗೆ ಕೂಡಿಸಿದ್ದು ದೇವರೇ, ತನ್ನ ಅರ್ಚನೆಯಲ್ಲೇ ಕೂಡಿಸಿದ್ದು ದೇವರೇ. ಆ ಸ್ಥಾನಕ್ಕೆ ಶಿಷ್ಯರಿಂದ ಕೂಡಿಕೊಂಡು ಅಗಸ್ತ್ಯರು ಬರುವಂತೆ ಮಾಡಿದ್ದೇ ದೇವರು. ಆ ರಾಜನ ಹಿಂದಿನ ಕರ್ಮ ಕೂತಿತ್ತಲ್ಲ, ಅನುಭವಿಸಲೇಬೇಕಾದ ಕರ್ಮ, ಅದನ್ನು ಕಳೆಯಲಿಕ್ಕಾಗಿ ಗುರು ರೂಪದಿಂದ ಬಂದು ಶಾಪ ಕೊಟ್ಟು, ಈ ವ್ಯಕ್ತಿಯಲ್ಲಿ ಆ ಶಾಪ ಪಡೆದಾಗ ಶರಣಾಗತಿಯನ್ನು ಕೊಟ್ಟು ಸಮರ್ಪಣೆ ಮಾಡಿಸಿಕೊಂಡು ಆ ಜನ್ಮ ಕೊಟ್ಟು ಆ ಕರ್ಮವನ್ನೆಲ್ಲ ಕಳೆದು ಕೊನೆಗೆ ತನ್ನ ನೆನಪನ್ನು ತಾನೇ ಕೊಟ್ಟ ಭಗವಂತ. ಆನೆಗೆ ಆನೆ ತಂದುಕೊಂಡಿಲ್ಲ, ದೇವರೇ ಕೊಟ್ಟದ್ದು, ಆನೆ ಒಳಗಿರೋ ದೇವರು ತನ್ನನ್ನೇ ಕೂಗುವಂತೆ ಮಾಡಿ ಹೊರಗೆ ತಾನೇ ಬಂದು ರಕ್ಷಣೆ ಮಾಡಿದ್ನಲ್ವಾ. ಹಾಗಾದರೆ ಕೇಳುವಂಥವ್ರು, ಅಯ್ಯ ನನಗೂ ಯಾವ ಕರ್ಮ ಕೂತಿದೆಯೋ, ಯಾವ ದೊಡ್ಡವರ ದ್ರೋಹಾದಿಗಳು ಘಟನೆ ಆಗಬೇಕಾಗಿದೆಯೋ, ಏನೇನು ನನ್ನ ಕರ್ಮ ಕೂತಿದೆಯೋ ಹರಿಯೇ, ಸುಖವಾಗಲಿ ಬಹುದುಃಖವಾಗಲಿ ನೀನಂತೂ ನನ್ನ ಕರ್ಮ ಉಣಿಸೇ ಉಣಿಸ್ತೀಯ, ನೀನಂತೂ ನನ್ನ ಕರ್ಮ ಉಣಿಸೇ ಉಣಿಸ್ತೀಯ, ರಕ್ಷಣೆ ಮಾಡೇ ಮಾಡ್ತೀಯ. ಅದಕ್ಕೆ ಈ ಒಂದು ಕಥಾಭಾಗದಿಂದ ಏನು ಬರುತ್ತೆ, ನನ್ನ ಬಿಂಬಮೂರ್ತಿ ನನಗಿದ್ದಾನೆ, ಅವನೇ ಭಯಕೃತ ಭಯನಾಶನ. ಹೇ ಸ್ವಾಮಿ, ಹಾಗಾದರೆ ಅವನ ಶರಣಾಗತನಾಗಿ ಬಿಟ್ಟರೆ ನಾನು, ಅವನೇ ನನ್ನ ರಕ್ಷಣೆ ಮಾಡ. ಏನ ಇಂದ್ರದ್ಯುಮ್ನ ರಾಜ ಭೃಗುಮಹರ್ಷಿಗಳ ಅಪರೂಪದ ಚಿಂತನೆಯಿಂದ ಉಪದೇಶದಿಂದ ಸ್ವಾಮಿ ಇದ್ದಾನೆ ರಕ್ಷಣೆ ಮಾಡುತ್ತಾನೆ ಅಂತ, ಭಗವಂತ ಸ್ವತಂತ್ರ ನಾನು ಅಸ್ವತಂತ್ರ ಅಂಬ ಆ ದೃಢವಾದ ಶರಣಾಗತಿ ಬರುವಾಗ ಭಗವಂತನ ಶರಣಾಗತನಾಗಿದ್ದ, ಅದು ಆತನ ರಕ್ಷಣೆ ಮಾಡಿತ್ತು. ಇದು ಗುಣಚಿಂತನೆ, ಇದು ಕೇಳುವವರಿಗೆ ಬರುತ್ತೆ. ಅವರು ಶುರು ಮಾಡ್ತಾರೆ, ಸ್ವಾಮಿ ಇನ್ನೆಷ್ಟು ಕಾದಿದೆಯೋ, ಇನ್ನೆಷ್ಟು ಕಳೆದಿದೆಯೋ, ಎಷ್ಟು ಕಾದಿದೆಯೋ, ಏನಿದೆಯೋ ನೀನೇ ಕಾಯಬೇಕು ಹರಿಯೇ, ನೀನೇ ಸ್ವತಂತ್ರ ನಾನು ಸ್ವತಂತ್ರ. ಈ ಗುಣಚಿಂತನೆ ಭಗವಂತನ ಚಿಂತನೆ ಮಾಡಲಿ ಶುರು ಮಾಡಿದೆ, ಫಲ ಬರಲ್ವಾ? ಬರ್ತಾ ಬರ್ತಾ ಇದು ಒಬ್ಬರದ್ದಾಯಿತು, ಇನ್ನೊಬ್ಬರದ್ದು, ಇನ್ನೊಬ್ಬರದ್ದು. ಭಾಗವತದಲ್ಲಿ ಹೀಗೆ ನಾವು ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಲಿಕ್ಕೆ ಹೋದಾಗ, ಮಾಮೂಲಾಗಿ ಕಥೆ ಕೇಳಿದರೆ ಯಾಕೋ ಆಚಾರ ಸ್ಲೋ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದೊಂದು ಕೇಳಿ ಅದನ್ನು ಅಪ್ಲೈ ಮಾಡುತ್ತಾ ಅದರ ಫಲ ಬರಬೇಕು ಅಂತ ಒದ್ದಾಡುವವರಿಗೆ ಬೇಗ ಬೇಗ ಎಲ್ಲ ಹೇಳಿಬಿಟ್ರೆ ಏನು ಹೀಗೆ ಹೇಳ್ತೀರಪ್ಪ, ನಾವು ಅನುಷ್ಠಾನ ಮಾಡಬೇಕೋ ಇಲ್ವೋ ಅಂತ ಹಾಕಿ ಕೇಳ್ತಾ ಹೋದ್ರಿ. ಎಷ್ಟು ಸಲ ಕೇಳಬೇಕ್ರಿ ಭಾಗವತ? ಕೇಳಬೇಕು, ಅಪ್ಲೈ ಮಾಡಬೇಕು, ಕೇಳಬೇಕು ಅಪ್ಲೈ ಮಾಡಬೇಕು ಅಂದರೆ ನಾನ್ ಸ್ಟಾಪ್ ಆಗಿ ಕೇಳಬೇಕು, ಕೇಳಿದ್ದನ್ನೇ ಕೇಳಬೇಕು. ಎಷ್ಟು ಸ್ಲಿಪ್ ಆಯಿತು ಅದರಲ್ಲಿ, ಹೌದಾ? ಅಂಥ ಕಾಲಕ್ಕೆ ಆ ಕಥಾ ಕೇಳೋ ಕಾಲಕ್ಕೆ ಚೂರು ಶ್ರದ್ಧೆ ಕಮ್ಮಿ ಆದರೆ ಎಷ್ಟು ಪಾಯಿಂಟ್ ಮಿಸ್ ಆಗುತ್ತೋ. ಇದೇನು ಲೈಫ್ ಆ್ಯಂಡ್ ಡೆತ್ ಪ್ರಾಬ್ಲಮ್. ಈ ಜನ್ಮದಲ್ಲಿ ಎಷ್ಟು ಪಡ್ಕೊಂಡ್ರೆ ಅಷ್ಟು ಪ್ರಾಫಿಟ್ಟು, ಮತ್ತಿನ್ನೊಂದು ಜನ್ಮದಲ್ಲಿ ಮತ್ತೇನೋ ಅದು ಮುಂದಿದ್ದು ನೋಡೋಣ. ಈ ಬಂದ ಕಾಲಕ್ಕೆ ಪ್ರಾಫಿಟ್ ಪಡ್ಕೋಬೇಕಪ್ಪ, ಹಗಲು ರಾತ್ರಿ ಟ್ರೈ ಮಾಡಿ ಪಟ್ ಅಂತ ಪಡ್ಕೊಂಡು ಹೋಗಬೇಕು. ಅಂಥ ಕಾಲಕ್ಕೆ ಶ್ರದ್ಧೆ ಬರಲ್ವಾ ದೇವರ ಕಥೆಯಲ್ಲಿ? ಹೀಗೆ ಪ್ರಾಕ್ಟಿಕಲ್ಲಿ ಅವರಲ್ಲಿ ಆಸಕ್ತಿ ಹುಟ್ಟಿಸಿದರೆ ಮತ್ ಕಥಾ ಶ್ರವಣೆ ಶ್ರದ್ಧಾ ಶ್ರದ್ಧೆ ಬರುತ್ತೆ. ಈಗ ಅರ್ಥ ಆಗುತ್ತಲ್ವಾ ಇಂಥ ಅಪ್ಲಿಕೇಶನ್ ಮೈಂಡ್ ಇರತಕ್ಕಂಥವ್ರದ್ದು. ಅಪ್ಲಿಕೇಟಿವ್ ಮೈಂಡ್ ಅಂತೀರಾ, ಮೈಂಡ್ ವಿತ್ ಅಪ್ಲಿಕೇಶನ್ ಅಂತೀರಾ? ಅಂಥ ಮೆಂಟಾಲಿಟಿ ಇರತಕ್ಕಂಥ ಮುನಿಗಳು ಸಾವಿರಾರು ಜನ ಕೂತ್ಕೊಂಡಿದ್ರು. ಅವರ ಲೈಫ್ ಪರ್ಪಸ್ಸೇ ಅದು, ದೇವರ ಚಿಂತನೆ ಮಾಡೋದು. ಅಂಥ ಪರ್ಪಸ್ಸಿಂದ ಕೂಡ್ತಿರತಕ್ಕಂಥ ಮಹಾತ್ಮರೆಲ್ಲ ಕಥಾ ಕೇಳ್ತಾ ಇದ್ದಾರೆ, ಪಿನ್ ಪಾಯಿಂಟೆಡ್ ಆಗಿ ಚೆನ್ನಾಗಿ ಹೀರತಾ ಇದ್ದಾರೆ. ಹೇಳುವವರು ಹಾಗೆ ಹೇಳ್ತಾ ಇದ್ದಾರೆ, ಕೇಳುವವರು ಹಾಗೆ ಹೇಳ್ತಾ ಇದ್ದಾರೆ. ಒಂದು ಚೂರು ಶಬ್ದ ಆದರೂ ಎಲ್ಲರೂ ತಿರುಗಿ ನೋಡಿಬಿಡ್ತಾರೆ, ಏನಿದು ಡಿಸ್ಟರ್ಬೆನ್ಸ್ ಅಂತ ಹೇಳಿ. ಅಂಥ ರೀತಿಯಲ್ಲಿ ಭಾಗವತ ಕಥಾ ನಡೆದಿದೆ. ಮತ್ತು ಆ ಕಥೆಯನ್ನು ನಾವು ಒಂದು ನಾಲ್ಕು ಜೋಕುಗಳು ನಾಲ್ಕು ಹಾಡು ಇಟ್ಕೊಂಡು ಹೋಗ್ಬಿಟ್ರೆ ಗತಿ ಏನ್ರಿ, ಯಾವ ಜನ್ಮಕ್ಕೆ ನಾವು ಉದ್ಧಾರ ಆಗಬೇಕು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಮತ್ ಕಥಾ ಶ್ರವಣೇ ಶ್ರದ್ಧಾ ಮದನುಧ್ಯಾನ ಉದ್ಧವ. ಅನುಧ್ಯಾನ ಅಂದರು, ಆ ಕಥಾ ಕೇಳ್ತಾ ಬರಬೇಕು. ಆ ಕಥೆ ಕೇಳಿದ ಮೇಲೆ ಆ ಕಥೆಗೆ ತಕ್ಕಂತೆ ನಮ್ಮೊಳಗೇ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಶುರು ಮಾಡಬೇಕು. ಇದು ಹೇಗೆ, ಇವ್ರು ಹೀಗೆ ಮಾಡಿದ್ರಲ್ಲ, ದೇವರು ಹೀಗೆ ಮಾಡಿದ್ರಲ್ಲ, ಹೀಗಾದರೆ ನಾನೇನು ಚಿಂತನೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಅಂತ ಆ ದೇವರ ಚಿಂತನೆಯಲ್ಲೇ ಹೇಗಿತ್ತೋ ಅಲ್ಲಿ ಹೇಳಿದಂತೆ ಅದನ್ನೇ ಚಿಂತನೆ ಮಾಡ್ತಾ ಬರೋದು. ಅನು ಧ್ಯಾನ, ಅನು ಅಂದರೆ ಅನುಸರಿಸಿ, ಧ್ಯಾನ ಮದನು ಧ್ಯಾನಂ ಉದ್ಧವ. ಅನುಧ್ಯಾನ ಅಂದರೆ ಏನಂತ ಅರ್ಥ? ದೊಡ್ಡ ಶಬ್ದ ಇದು ಅನುಧ್ಯಾನ ಅಂದರೆ. ಆ ಕಥಾಭಾಗ ಕೇಳಿದಾಗ ಬಿಂಬ ಮೂರ್ತಿ ಮಾಡಿಸಿದ ಚರ್ಯೆಗೆ ತಕ್ಕಂಥ ಧ್ಯಾನ ಚಿಂತನೆ. ಆ ರಾಜನಿಗೆ ಕರ್ಮ ಕೂತಿದ್ದು, ಆ ರಾಜನನ್ನು ಇಲ್ಲಿ ಕೂಡಿಸಿದ್ದು ಆ ರೂಪಿಯಾದ ಭಗವಂತನೇ. ಅಲ್ಲಿಗೆ ಅಗಸ್ತ್ಯರನ್ನ ಕರ್ಕೊಂಡು ಬಂದವನು ಅವನೇ, ಒಳಗಿದ್ದು ಶಾಪ ಕೊಡಿಸಿದ್ದು ಅವನೇ, ಈ ಬುದ್ಧಿ ಕೊಟ್ಟು ಶರಣಾಗತಿ ಕೊಟ್ಟಿದ್ದು ರಾಜನಿಗೆ ಅವನೇ, ನಂತರ ಹೇಗೆ ಚಿಂತನೆ ಮಾಡಿಸಿದ್ದು ಅವನೇ. ಈ ಥರ ದೇವರು ಯಾವ ಥರ ಎಲ್ಲಿ ಮಾಡಿಸಿದ್ದಾರೆ ಆ ಪ್ರಕಾರ ಅನುಸರಿಸಿ ಕೊನೆಗೆ ಅನುಧ್ಯಾನಂ ಅಂದರೆ, ಅಲ್ಲಿ ಯಾರಾದರೆ ನಿಂತು ಎಲ್ಲರಲ್ಲಿ ಆಕ್ಟಿವಿಟಿ ಮಾಡಿಸಿದರೋ ಅವನೇ ನನ್ನ ಹೃದಯದಲ್ಲಿದ್ದಾನೆ ಸ್ವಾಮಿ, ಅವನೇ ನನ್ನ ಹೃದಯದಲ್ಲಿದ್ದಾನೆ ಅಂತ. ಇದನ್ನು ಕಥಾ ಕೇಳಿದ ಮೇಲೆ ಮತ್ತು ಕಥಾ ಕೇಳೋ ಪರ್ಯಂತ ಮೇಲಕ್ಕೂ ಹಾಕ್ತಾ ಹಾಕ್ತಾ ಅಪ್ಲೈ ಮಾಡುತ್ತಾ ಬರಬೇಕು. ಅಪ್ಲಿಕೇಶನ್ ಪಾರ್ಟ್ ಇಂಪಾರ್ಟೆಂಟ್ ಅಲ್ಲಿ, ಅಪ್ಲಿಕೇಶನ್ ಪಾರ್ಟ್. ಆ ಥರ ನೋಡ್ತಾ ಹೋದ್ರೆ ಒಂದು ಪಂಕ್ತಿ ಪಂಕ್ತಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಳ್ತಾರೆ, ಮತ್ ಕಥಾಶ್ರವಣೇ ಶ್ರದ್ಧಾ ಮದನು ಧ್ಯಾನ ಮುತ್ತವ ಉದ್ಧವ. ಏನು ಹಿಂದಿಂದ ಹಿಂದೆ ಮುಂದಿನ ಮುಂದೆ ಅಂತ ಬಿಟ್ಟು ಹೋಗೋದಲ್ಲ. ದೇವರ ಲಿಂಗ ಅಂದರೆ ದೇವರ ಮೂರ್ತಿ, ದೇವರ ಭಕ್ತ ಜನರ ದರ್ಶನ ಸ್ಪರ್ಶನ ಅರ್ಚನಾ ಪರಿಚರ್ಯ ಸ್ತುತಿ, ಆದಮೇಲೆ ಬಗ್ಗಿರೋದು, ಆ ಗುಣಕರ್ಮಗಳ ಅನುಕೀರ್ತನೆಯ ಜೊತೆಯಲ್ಲಿ ಮತ್ ಕಥಾ ಶ್ರವಣೆ ಶ್ರದ್ಧಾ, ಇದರ ಜೊತೆಗೆ ಮದನು ಧ್ಯಾನ ಉದ್ಧವ, ದೇವರ ಕುರಿತೇ ಚಿಂತನೆ. ಅಂದರೆ ದೇವ ಹೇಗೆ ಮಾಡಿಸಿದ, ಆಗ ಆಗ ಹೇಗೆ ಮಾಡಿಸಿದ, ಈಗ ನನ್ನ ಸುತ್ತ ಇರುವವರಲ್ಲಿ ಹೇಗೆ ಮಾಡಿಸ್ತಾ ಇದ್ದಾನೆ, ನನ್ನಲ್ಲಿ ಹೇಗೆ ಮಾಡಿಸ್ತಾ ಇದ್ದಾನೆ, ಯಾವ ಯಾವ ಕ್ಷಣಕ್ಕೆ. ಇನ್ಯಾರು ಟೆಸ್ಟ್ ಮಾಡಬೇಕಾಗಿಲ್ಲ, ನಾವು ನಮ್ಮನ್ನೇ ನಾವು ನೋಡಿಕೊಂಡಾಗ ಒಂದು ಕ್ಷಣದಲ್ಲಿ ಸಾತ್ವಿಕ ಗುಣ ಕೊಡ್ತಾ ಇರ್ತಾನೆ, ಒಂದು ಕ್ಷಣದಲ್ಲಿ ರಾಜಸ ಗುಣ ಕೊಡ್ತಿರ್ತಾನೆ, ಒಂದು ಕ್ಷಣದಲ್ಲಿ ತಾಮಸ ಗುಣ ಕೊಡ್ತಿರ್ತಾನೆ. ಅಲ್ಲೇನು ದಾನ ಕೊಡಬೇಕಪ್ಪ, ಸಾತ್ವಿಕ ಗುಣ ಬಂತು. ಪಕ್ಕದವ್ರು ಹೇಳಿದರು, ಮನೆಯವರು ಹೇಳಿದರು, ಯಾರೊಬ್ರು ಹೇಳಿದ್ರು ದಾನ ಕೊಡು, ಅವ್ರು ಕೊಟ್ಟರು ನಾವು ಕೊಡೋಣ, ಏನೋ ಒಂದು ಕಾರಣ ಇದೆ ದಾನಕ್ಕೆ, ದಾನ ಕೊಡೋಣ ಅಂತ ಬಂತು ಮನಸ್ಸಿಗೆ. ಎಸ್ ಕೊಡೋಣ, ಎಂಥದ್ದು ಕೊಡೋಣ, ಅದರೊಳಗೆ ಫಿಲ್ಟ್ರೇಷನ್, ಸಾತ್ವಿಕ ಗುಣ ಏನೋ ಬಂತು ಮತ್ತು ರಜೋಗುಣ ತೋರಿತು. ಅಷ್ಟು ಕೊಡಬೇಕಾ? ಸ್ವಲ್ಪ ಕಮ್ಮಿ ಕೊಟ್ಟರೆ ಆಗುತ್ತಲ್ಲ? ಅದರೊಳಗೆ ಕಮ್ಮಿ ಕೊಟ್ಟಂಗೂ ಇರಬಾರ್ದು, ಕಮ್ಮಿ ಕೊಟ್ಟಂಗೂ ಇರಬಾರ್ದು, ಕೊಟ್ಟಂಗೂ ಇರಬೇಕು, ಕಮ್ಮಿ ಮಾಡಿರಬೇಕು. ಅದಕ್ಕೆ ಯಾವ ಟೆಕ್ನಿಕ್ಕಿಂದ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಆ ಮಾತಿನ ಟೆಕ್, ಮಾಡುವ ಟೆಕ್ನಿಕ್, ಎಲ್ಲ ಟೆಕ್ನಿಕ್ ಬಳಸಿ ಅದ್ಭುತವಾಗಿ ನಾವು ಕೊಟ್ಬಿಡ್ತೀವಿ. ಆ ಕೊಡೋ ಕಾಲಕ್ಕೆ ನಮಗೆ ಗೊತ್ತಿರುತ್ತೆ ಇಷ್ಟು ಟೆಕ್ನಿಕ್ ಬಳಸಿದ ಪರ್ಪಸ್ ಏನು, ಎಷ್ಟು ಕೊಡಬೇಕಂದುಕೊಂಡಿದ್ದವೋ ಅದರಲ್ಲಿ ಕಟ್ ಮಾಡಿ ಇಷ್ಟೇ ಕೊಡಬೇಕು ಅಂತ. ಹೌದು ತಾನೇ? ಅಷ್ಟು ಕೊಡೋದು ಇನ್ನು ಪ್ರಾಸೆಸ್ಸಲ್ಲಿದೆ, ಪ್ರಾಸೆಸ್ಸಲ್ಲಿದೆ. ತಮೋ ಗುಣ ಬಂದೇ ಬಿಡುತ್ತೆ ಅಷ್ಟಕ್ಕೇನೆ. ಇದೆಲ್ಲರದ್ದು ಹೇಳ್ತಾ ಇದ್ದೇನೆ, ಇನ್ಕ್ಲೂಡಿಂಗ್ ಮೀ ಎವರಿಬಡಿ. ಅಷ್ಟಕ್ಕೆ ತಮೋ ಗುಣದ ಬಂದ್ಬಿಡುತ್ತೆ. ಅಷ್ಟು ಕೊಡಬೇಕಾ? ಅಷ್ಟು ಕೊಡಬೇಕಾ? ಸ್ವಲ್ಪ ಕಟ್ ಮಾಡೋಣ್ಬಿಡು. ಎಷ್ಟು ಕೊಡಬೇಕು ಅಂತ ಕೊನೆಗೆ ಡಿಸಿಷನ್ ಆಗಬೇಕಲ್ಲ. ಅಂದರೆ ಕೊಟ್ಟಂತೆ ಇರಬೇಕು. ಎಷ್ಟು ಮ್ಯಾಕ್ಸಿಮಮ್ ಕಡಿಮೆ ಆಗಿರಬೇಕು ಅಷ್ಟು ಕೊಟ್ಟಿರಬೇಕು. ಆ ಥರ ಕೊಟ್ಬಿಡ್ಬೇಕು ಅಲ್ವಾ? ಇಲ್ಲೇನಿದೆ, ಸತ್ವಗುಣವೂ ಬಂತು, ರಜೋಗುಣವೂ ಬಂತು, ತಮೋ ಗುಣವೂ ಬಂತು. ಯಾರು ಏನೋ ಅಂದ್ಕೊಂಡ್ವಿ, ಕಾರ್ಯಕ್ರಮಗಳು ಮಾಡ್ತಿರ್ತೀವಿ, ಏನೋ ಅಂದ್ಕೊಳ್ತಾ ಇರ್ತೀವಿ, ಅದರಲ್ಲಿ ಕೆಲವರನ್ನ ಕರಿಬೇಕು ಕರಿಬಾರ್ದು ಅಂತ ಏನೋ ಈ ಗಿಜಿಗಿಜ ಇರುತ್ತಲ್ಲ, ಅದರಲ್ಲಿ ಕೆಲವರನ್ನ ಕರಿಬಾರ್ದು ಅಂತ ಒಳಗೊಳಗೆ ಬಾಣ ಕೂತಿರುತ್ತೆ, ಹೆಗ್ಗಣ ಒಳಗೆ ಕೂತಿರುತ್ತೆ, ಮೇಲೆ ಕರಿದಂಗೆ ಆಗಲ್ಲ. ಅದಕ್ಕೆ ಕರೆದಂತೆ ಮಾಡಬೇಕು. ಅವ್ರು ಬಂದಾಗ ರಾಜೋಪಚಾರ ಷೋಡಶೋಪಚಾರ ಮಾಡಿದಂತೆಯೇ ಇರಬೇಕು, ಅಷ್ಟೇ ಇರಬೇಕು. ಅದು ಅವ್ರಿಗೆ ಗೊತ್ತಾಗಬೇಕು. ಒಳಗೊಳಗೆ ಆ ಫ್ರಿಕ್ಷನ್ ನಡೀತಾ ಇರಬೇಕು. ಇದೆಲ್ಲ ಎಷ್ಟು ಗುಣಗಳ ಸಂಪರ್ಕಪ್ಪ ನಮಗೆ, ಇದೆಲ್ಲ ನಮ್ಮಲ್ಲಿ ಬರಲ್ವಾ? ನಿತ್ಯ ಯಾವಾಗಲೂ ನಡೀತಾ ಇರುತ್ತೆ. ಇಲ್ಲಿ ಸಬ್ಜೆಕ್ಟಲ್ಲಿ ಒಬ್ಬರನ್ನೊಬ್ಬರು ಕಾಮೆಂಟ್ ಮಾಡೋದರಲ್ಲಿ ಸಬ್ಜೆಕ್ಟ್ ಅಲ್ಲ, ಇಟ್ ಇಸ್ ಎ ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್. ಇವತ್ತು ಇವ್ರದ್ದು ಇರ್ಬೋದು, ನಾಳೆ ಇನ್ನೊಬ್ಬರು ಇರ್ಬೋದು, ಈ ಸಬ್ಜೆಕ್ಟ್ ಇವತ್ತು ಬೇರೆಯವ್ರು ಇರ್ಬೋದು, ಅವ್ರಿಗೆ ಬೇರೆ ಸಬ್ಜೆಕ್ಟಲ್ಲಿ ಅಂಥ ಆಕ್ಟಿವಿಟಿ ಬಂದಿರ್ಬೋದು. ಕೊಡೋನೊಬ್ಬನೇ ಸ್ವಾಮಿ, ಅವ್ರ ಕರ್ಮಾನುಸಾರ. ದೆನ್ ಹೌ ಟು ಡೂ? ಅವಾಗೆ ಈ ಫ್ಯಾಕ್ಟ್ರಿಗಳಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ, ಫ್ಯಾಕ್ಟ್ರಿಯವರೇ ಇರ್ತಾರೆ, ಅವರೇ ಇನ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ಅವರ ಕಣ್ಣಿಗೂ ಬೀಳದೇ ಇರುವಂಥ ತಪ್ಪುಗಳಿರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಬೇರೆಯವನ್ನ ಕಳಿಸ್ತಾರೆ. ಯಾಕೆ, ಇಲ್ಲೇ ಇದ್ದವರ ಕಣ್ಣಿಗೆ ಈ ದೋಷಗಳಷ್ಟು ಕಾಣಿಸಲ್ಲ. ಹೊಸವರಿಗಾದರೆ ಅವ್ರಿಗೆ ಮಿಕ್ಕದ್ದು ಯಾವುದು ಒಳ್ಳೇದು ಕಾಣಿಸಲ್ಲ, ಕೆಟ್ಟದೇ ಕಾಣಿಸುತ್ತೆ. ಅದಕ್ಕೆ ಅವನ ಕರೀತಾರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ. ಅವ್ರು ಬಂದು ಕೂಡಲೇ ಥಟ್ಟನೆ ಹಿಡಿತಾರೆ, ನೋಡಿ ಈ ದೋಷ ಅಂತೇಳಿ. ಸೊ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬೆಸ್ಟ್. ಅದಕ್ಕೆ ನಮ್ಮಲ್ಲಿ ಥರ್ಡ್ ಪಾರ್ಟಿ ಯಾರು ಬಂದರು ಇನ್ಸ್ಪೆಕ್ಟ್ ಮಾಡಿ ಹೇಳಿದ್ರೆ ನಮಗೆ ಹೊರಟಾಗುತ್ತೆ. ನಮ್ಮಲ್ಲಿ ದೋಷ ಯಾರು ಎಣಿಸಬಾರ್ದಲ್ವಾ? ಯಾರಾದರೂ ದೋಷ ನಮ್ದು ಹೇಳಿದ ಕೂಡಲೇ ಯಪ್ಪ ಬ್ರಹ್ಮಲೋಕದ ಪರ್ಯಂತ ಹಾರ್ತೀವಿ, ಚೀರಾಡ್ತೀವಿ, ಗಲಾಟೆ ಮಾಡ್ತೀವಿ. ನಾವು ನಾವೇನಂತ ಕಮ್ಮಿ ಸಾಧಕರೇನ್ರಿ, ಅದ್ಭುತ ಸಾಧಕರು ನಾವೆಲ್ಲ. ಆದ ಕಾರಣ ಇನ್ನೊಬ್ಬರು ತೋರಿಸಿದ್ರೆ ಆಗಲ್ಲ. ಅದಕ್ಕೆ ದೇವ ಅಂದ, ನೀನೇ ಥರ್ಡ್ ಪಾರ್ಟಿಯಾಗಿ ಕೂತ್ಕೋ, ನಿಂಗೆ ನೀನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್, ನಿನ್ನೊಳಗಿರೋ ದೋಷಗಳೆಲ್ಲ ನೀನೇ ಸೈಲೆಂಟಾಗಿ ನಿನ್ನ ನೀನು ಅಬ್ಸರ್ವ್ ಮಾಡ್ತಾ ಇರು, ಬೇರೆಯವರಲ್ಲ ನೀನೇ. ಒಂದು ಕ್ಷಣದಲ್ಲಿ ಸಾತ್ವಿಕ ಪ್ರವೃತ್ತಿ ಹೇಗೆ ಬರ್ತಾ ಇದೆ ನಿನಗೆ, ಒಂದು ಕ್ಷಣದಲ್ಲಿ ರಾಜಸ ಪ್ರವೃತ್ತಿ ಹೇಗೆ ಬರ್ತಾ ಇದೆ, ಇನ್ನೊಂದು ಕ್ಷಣದಲ್ಲಿ ತಾಮಸ ಪ್ರವೃತ್ತಿ ಹೇಗೆ ಬರ್ತಾ ಇದೆ. ಒಂದು ಸಣ್ಣದು ಹೇಳಬೇಕಾದ್ರೆ, ಮರ್ಚೆಂಟ್ ಶ್ರೀನಿವಾಸ ರಾಯರು ಅಂತ ನಾನು ಯಾಕೆ ನಂಗೆ ಗೊತ್ತಿದ್ದವ್ರದ್ದು ಹೇಳ್ತಾ ಇರ್ತೀನಪ್ಪ, ಗೊತ್ತಿಲ್ಲದವ್ರು ನಾನೇ ಹೇಳಿ. ಅವರ ಅಳಿಯ ಹತ್ರ ಬಂದು ನಂಗೆ ಹರಿಕಥಾಮೃತಸಾರ ಹರಿಕಥಾಮೃತಸಾರ ಉಪದೇಶ ಕೊಡ್ರಿ. ಅವ್ರು ಹೇಳಿದ್ದು, ಹರಿಕಥಾಮೃತಸಾರ ಔಷಧಪ್ಪ, ಅದಕ್ಕೆ ಪಥ್ಯ ಇದ್ದರೆ ಆಗತ್ತೆ, ಇಲ್ಲದ್ರೆ ಕೆಲಸ ಮಾಡಲ್ಲ. ಬರೀ ಓದೋದು ಬರೆಯೋದು ಈ ತೌಡು ಕೊಟ್ಟಿದ್ದಂಗೆ ಇವೆಲ್ಲ, ಪಥ್ಯ ಇದ್ದರೆ ಕೆಲಸ ಮಾಡತ್ತೆ, ಇಲ್ಲದ್ರಿಲ್ಲ. ಏನು ಪಥ್ಯ? ಅವಾಗಂದಂತೆ, ದೀರ್ಘದ್ವೇಷಗಳ ಬಿಟ್ಟು, ದಾಸರಾಯರು ಹೇಳಿದ ಮಾತು, ಯಾರ ಮೇಲೂ ದೀರ್ಘದ್ವೇಷ ಇಟ್ಟುಕೋಬಾರದು. ಯಾವಾಗಾದರೂ ಯಾರಾದರೂ ಏನಾದರೂ ನಮ್ಮ ರಿಯಾಕ್ಟ್ ಮಾಡಿದಾಗ ಆ ಕ್ಷಣದಲ್ಲಿ ಸಿಟ್ಟು ಬಂದಿರ್ಬೋದು, ಆದರೆ ಆ ಸಿಟ್ಟು ಒಳಗೇ ಇದ್ದು ಕಡಿತ ಪರ್ಮನೆಂಟಾಗಿ ಅದನ್ನು ದೆವ್ವತ್ತರ ಪೋಷಣೆ ಮಾಡ್ತಾ ಇರಬಾರದು. ಇಫ್ ಎಟ್ ಆಲ್ ಯು ಆರ್ ಎ ಪರ್ಸನ್ ಲೈಕ್ ದಟ್, ಯು ಆರ್ ಅನ್ ಅನ್ಫಿಟ್ ಫಾರ್ ಹರಿಕಥಾಮೃತ ಸಾರ. ನೋಡಿಕೊಳ್ಳ್ರಿ, ಒಳಗೆ ಟಾರ್ಚ್ ಹಾಕಿ ನೋಡಿಕೊಳ್ಳ್ರಿ, ನನಗೆ ಯಾರ ಮೇಲಾದರೂ ಇಂಥ ದ್ವೇಷ ಇದೆಯಾ, ಇಂಥ ಸಿಟ್ಟುಗಳಿವೆಯಾ? ಇವ್ರನ್ನ ಕಂಡ್ರೆ ಆಗಲ್ಲ, ಅವ್ರನ್ನ ಕಂಡ್ರೆ ಆಗಲ್ಲ, ಒಳಗೊಳಗೇ ದ್ವೇಷ, ಇಂಥದ್ದೇನಾದ್ರೂ ಇದೆಯಾ? ಹಾಗಾದರೆ ಹರಿಕಥಾಮೃತ ಸಾರ ನಂಗೆ ಕೆಲಸ ಮಾಡಲ್ಲ, ಐ ಆಮ್ ದಿ ವರ್ಸ್ಟ್ ಪರ್ಸನ್. ಸೊ ಅದು ಹೋಗಬೇಕು, ಒಳಗಿನ ದೆವ್ವ ತೆಕ್ಕೋಬೇಕು, ಇಲ್ಲದಿದ್ದರೆ ನಾವು ಈ ಮಾರ್ಗದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾದರೆ ಆ ದೆವ್ವ ತೆಗಿಲಿಕ್ಕೆ ಯಾವುದಾದ್ರು ಟ್ಯಾಬ್ಲೆಟ್ ಇದೆಯಾ? ಇಷ್ಟೇ, ಯಾರ ಮೇಲೆ ನಮಗೆ ಸಿಟ್ಟು ಬಂದಿದೆಯೋ ಇವ್ರು ಹೀಗೆ ಅಂಥೇಳಿ ಸ್ವಾಮಿಯವರ ಕರ್ಮಾನುಸಾರ ಮಾಡಿಸಿದ ಅಂತಹ ಕರ್ಮ ನನಗೂ ಕೂತಿದ್ರೆ ನನ್ನ ಸರಿನೂ ಅಂಥದ್ದೇ ಕೆಲಸ ಮಾಡಿಸ್ತಾನೆ ಸ್ವಾಮಿ ಅಲ್ವಾ, ಸುಮ್ಮನೆ ಅವ್ರ ಮೇಲೆ ನಂಗೆ ದ್ವೇಷ ಯಾಕೆ ಅಂತ ಅಸ್ವತಂತ್ರರು ಇವರು, ಸ್ವಾಮಿ ಸ್ವತಂತ್ರ ಅಂತ ಚಿಂತನೆ ಬರ್ತಾ ಬಂತ, ಇದೆಲ್ಲ ಮಂಜು ಬಿಟ್ಟಂತೆ ದ್ವೇಷಗಳೆಲ್ಲ ಹೋಗ್ಬಿಡುತ್ತೆ. ಒಂದು ಕಡೆ ದೇವರ ಚಿಂತನ, ದೇವರ ಜ್ಞಾನ ಆಳವಾಗಿ ಬರೋದು ಎಲ್ಲ ಕೂತಿರುತ್ತೆ, ಇನ್ನೊಂದು ಕಡೆ ಎಲ್ಲೆಲ್ಲೋ ಅಂತರಂಗದಲ್ಲಿ ಯಾರ್ಯಾರ ಮೇಲೂ ಏನೇನು ಸಿಟ್ಟುಗಳು ದ್ವೇಷಗಳು ಕೂತಿರುತ್ತೆ. ಆ ಒಳಗಿನ ದೆವ್ವ ತೆಕ್ಕೊಂಬೋದೇ ಸಾಧನೆ ಅಲ್ವಾ, ಅದನ್ನು ಹಂಗೆ ಹಾಲು ಹಾಕಿ ಬೆಳೆಸ್ತಾ ಒಳಗೆ ನಾನಾ ಹೊರಗೆ ಮಂಗಳಾರತಿಗಳು ಮಾಡ್ತಾ ಇದ್ರೆ ಏನು ಉಪಯೋಗ? ಅದನ್ನೇ ಕೇಳ್ತಾ ಇದ್ದಾರೆ ವಿಶೇಷವಾಗಿ. ಹಾ, ಮತ್ ಕಥಾಶ್ರವಣ ಅಂತ ಹೇಳಿದಾಗ ಈ ದೋಷಗಳ ಕಡೆಗೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿಮರ್ಶ ಅಂಬೋದು ಬಹಳ ಮುಖ್ಯ. ನಾನು ಈ ಹಾದಿಯಲ್ಲಿ ಹೋಗ್ತಾ ಇದ್ದೇನೆ, ಎಷ್ಟರವರೆಗೆ ನಾನು ಕ್ಲೀನ್ ಆಗಿದ್ದೇನೆ, ಎಷ್ಟರವರೆಗೆ ನಾನು ಮುಂದಕ್ಕೆ ಹೋಗಬೇಕು, ಎಷ್ಟರವರೆಗೆ ಏನಾಗ್ತಾ ಇದೆ ನನ್ನಿಂದ? ಹಾಂ, ಅಂಥ ಕಾಲಕ್ಕೆ ಈ ನಮ್ಮೊಳಗೆ ಈ ರೀತಿಯಾದ ಪ್ರವೃತ್ತಿಗಳು ಬರ್ತಾ ಇದೆಯಾ? ಆವಾಗ ದೇವರಲ್ಲಿ ಶರಣಾಗತಿ. ಏನಂತ ಸ್ವಾಮಿ, ಈ ರೀತಿಯಾಗಿರತಕ್ಕಂಥ ದೀರ್ಘದ್ವೇಷಾದಿಗಳಾಗಲಿ ಇನ್ನೊಬ್ಬರ ಮೇಲೆ ದ್ವೇಷಾದಿಗಳಾಗಲಿ ನನಗೆ ಬರಬಾರದು, ಬಂದರೆ ನೀನೇ ಸಿಗಲ್ಲ, ನನಗೆ ಬರ್ತಾ ಇದೆ, ನೀನೇ ಕೊಡ್ತಾ ಇದ್ದೀಯಾ, ನನ್ನ ಕರ್ಮಾನುಸಾರ ನೀನೇ ನಿನ್ನ ಶರಣಾಗತಿ ಕೊಡ್ತಾ ಇದ್ದೀಯಾ, ದಯವಿಟ್ಟು ಪರಿಹಾರ ಮಾಡು ಹರಿಯೇ, ಈ ದೀರ್ಘದ್ವೇಷಗಳನ್ನು ಬಿಡಿಸು 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 ಅಂತ ದೇವರಲ್ಲಿ ಎಡಬಿಡದೆ ಶರಣಾಗತಿ ಬರಬೇಕು. ಇಲ್ಲದಿದ್ದರೆ ಇಲ್ಲ. ಅದನ್ನೇ ಮದನುಧ್ಯಾನ ಮುದ್ಧವ ಅಂದರೆ, ನಮ್ಮಲ್ಲಿ ಭಗವಂತ ಯಾವ ಯಾವ ಕ್ಷಣಕ್ಕೆ ಎಂಥೆಂಥ ಗುಣ ಕೊಟ್ಟು ಹಿಂದಿನ ಕರ್ಮಾನುಸಾರ ಯಾವ ಯಾವ ಕರ್ಮ ಮಾಡಿಸ್ತಾ ಇದ್ದಾನೋ ಆಗಾಗಲೇನೆ, ಅಯ್ಯ ನನ್ನ ಕರ್ಮಾನುಸಾರ ನೀ ಮಾಡಿಸಿದ್ಯಾ, ಇದು ನಿನ್ನ ಅಧೀನ ಅಂತ ಚಿಂತನೆ ಮಾಡಿ ಅಷ್ಟಕ್ಕೆ ಸಾಲದು ನಿನ್ನ ಅಧೀನ ಅಂತ. ಮುಂದೆ ಏನು ಸ್ವಾಮಿ, ಇದು ಬಿಡಿಸು ಇದು ಬಿಡಿಸು ಇದು ಬಿಡಿಸು ಅಂತ ಅವನು ಹಿಂದೆ ಬಿಡಬೇಕು, ಅದು ಬಿಡಿಸು ಅಂತ ಬಿಡಬೇಕು. ಬಿದ್ದಿಲ್ಲ, ದೇವರೇ ರೀ ಮಾಡಿಸೋದು, ನಮ್ಮ ಕರ್ಮ ಇದೆ ಮಾಡಿಸ್ತಾರೆ, ಏನು ಮಾಡಲಿ ಅಂದರೆ ನೀವು ಅನುಭವಿಸಬೇಕಾಗಿದ್ದೇನೆ ಕೂತಿದೆ, ಅದಕ್ಕೆ ನಿಮ್ಗೆ ಸುಮ್ಮನೆ ಕೂಡಿಸಿದ್ದಾನೆ ಅಂತ ಅರ್ಥ. ಆದ ಕಾರಣ ದೇವರ ಪಾದ ಹಿಡಿಬೇಕು, ದೇವರ ಪಾದವನ್ನು, ಸ್ವಾಮಿ ಬಿಡಿಸೋ ಬಿಡಿಸೋ, ಯಾಕೋ ನಿನ್ನಲ್ಲಿ ಚಿಂತನೆ ಕೊಡಪ್ಪ, ಬಿಡಿಸೋ ಎಂಬ ಚಿಂತನೆ ಕೊಡು, ಅದು ಕೊಡಿಸ್ದಂಗೆ ಯಾಕೆ ಸುಮ್ಮನೆ ಕೊಡಿಸಿದೆಯೋ. ದೇವರು ಖಚಿತವಾಗಿ ಚಿಂತನೆ ಕೊಡಿಸ್ತಾನೆ. ಅದಕ್ಕೆ ಗುರುಗಳ ಶರಣಾಗತಿ. ಎಲ್ಲೆಲ್ಲಾದರೆ ನಮ್ಮ ವಿಶೇಷವಾದ ಪ್ರಾರ್ಥನೆಗಳು ನಡೀಬೇಕೋ ಅಂತಹ ಕಡೆ ನಾವು ಸುಮ್ಮನೆ ಡಲ್ಲಾಗಿ ಕೂತಾಗ ದೇವರು ಹೊರಗಿಂದ ಎಕ್ಸ್ಟರ್ನಲ್ ಫೋರ್ಸ್ ತರಿಸ್ತಾನೆ, ಗುರುಗಳನ್ನ ಹತ್ತಿರ ಕರೆಸ್ತಾನೆ. ಏ ಸುಮ್ಮನೆ ಯಾಕೆ ಕೂತಿದ್ಯಾ, ಮಾಡು 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 ಅಂತ ಹೊರಗಿಂದ ಚುಚ್ಚಿಸ್ತಾನೆ. ಒಳಗಿಂದ ಹೇಳ್ತಾನೆ, ಅದು ಆಕ್ಟಿವೇಟ್ ಆಗದಂಗೆ ಹೊರಗಿಂದ ಚುಚ್ಚಿಸ್ತಾನೆ. ಇದು ಬೇಕು, ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದು. ಅದಕ್ಕೆ ಏಕಾದಶಿ ಸ್ಕಂಧ ಅದು ಡೀಲ್ ಮಾಡೋದೇ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇಂದ. ಅದಕ್ಕೆ ಯೋಗಿಗಳಿಗೆ ಏಕಾದಶ ಸ್ಕಂಧ ಅಂದರೆ ಅಷ್ಟು ಅಂದರೆ ಆಪ್ಟ್ ಕರೆಕ್ಟ್, ನಮಗೇನು ಬೇಕೋ ಅದನ್ನು ಪಿನ್ ಪಾಯಿಂಟೆಡ್ ಆಗಿ ಹೇಳತಕ್ಕಂಥ ಒಂದು ಸ್ಕಂಧ. ಎಲ್ಲವೂ ಅಷ್ಟೇ, ವಿಶೇಷ ಏಕಾದಶ ಸ್ಕಂಧ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಮುಂದೆ ರುಕ್ಮಿಣೇಶ ವಿಜಯ ನೋಡೋಣ.